ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ, ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ ಹಾಡುಗಳು, ನಂತರ ದೇವರ ವಾಕ್ಯವನ್ನು ಮುಕ್ತರಾದ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಕರ್ತನಣ್ಣ ನನ್ನೆಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೆಸು ನೂತನ ರಾಜ್ಯವನು, ಕರ್ತನಣ್ಣ ನನ್ನೆಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೆಸು ನೂತನ ರಾಜ್ಯವನು.
ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದುಃಖದ ಸಮಯದಲ್ಲಿ ದೇವರಲ್ಲಿ ಭರವಸೆ ಇಡಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದುಃಖದ ಸಮಯದಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ದೇವರಲ್ಲಿ ನಾವು ಭರವಸೆ ಇಡಬೇಕು. ಯಾಕೆಂದರೆ ಇವತ್ತಿನ ದಿನದಲ್ಲಿ ಕೀರ್ತನೆ 13 ಅಧ್ಯಾಯದಲ್ಲಿ ದಾವಿದನಿಗೆ ಯಾವ ರೀತಿಯಲ್ಲಿ ಒಂದು ದುಃಖದ ಸಮಯ, ಒಂದು ಸಂಕಟದ ಸಮಯ, ಇಕ್ಕಟ್ಟಿನ ಸಮಯದಲ್ಲಿ ಆತನು ದೇವರಲ್ಲಿ ಹೇಗೆ ಭರವಸೆ ಇಡುವವನಾಗಿದ್ದಾನೆ. ಆತನು ಅನೇಕ ಪ್ರಶ್ನೆಗಳನ್ನು ಕೇಳಬಹುದು. ಅನೇಕ ರೀತಿಯಲ್ಲಿ ದೇವರು ನನ್ನ ಮರೆತಿದ್ದಾನೆ ಅನ್ನುವಂಥ ರೀತಿಯಲ್ಲೆಲ್ಲ ಆತನು ತನ್ನ ದುಃಖವನ್ನು ವ್ಯಕ್ತಪಡಿಸತಕ್ಕಂಥವನಾಗಿದ್ದಾನೆ. ಆದರೆ ಅದನ್ನೆಲ್ಲವನ್ನು ಸಹ ನಂಬಿಕೆಯಿಂದ ಭರವಸೆಯಿಂದ ಆತನು ವ್ಯಕ್ತಪಡಿಸುವಂಥವನಾಗಿದ್ದಾನೆ. ದೇವರು ನನ್ನ ಸಂಗಡ ಇದ್ದಾನೆ, ದೇವರ ಮೇಲೆ ನಾನು ಭರವಸೆ ಇಟ್ಟಿದ್ದೇನೆ, ಆತನು ನನ್ನನ್ನು ನಡೆಸತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಒಂದು ಅದ್ಭುತವಾದಂತಹ ನಂಬಿಕೆಯಿಂದ ತನ್ನ ದುಃಖವನ್ನು ಆತನಲ್ಲಿ ವ್ಯಕ್ತಪಡಿಸಿ ಈ ಕೀರ್ತನೆಯನ್ನು ಬರೆದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ದುಃಖದ ಸಮಯದಲ್ಲಿ ನಾವು ದಾವಿದನ ರೀತಿಯಲ್ಲಿ ದೇವರಲ್ಲಿ ಭರವಸೆ ಇಡಬೇಕು ಅನ್ನುವಂತಹ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನು ಈ ಕೀರ್ತನೆ ನಮಗೆ ಕೊಡುವಂಥದ್ದಾಗಿದೆ. ಈ ಒಂದು ಕೀರ್ತನೆಯನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಪೂರ್ಣನೇ ಸರ್ವಸೃಷ್ಟಿಕರ್ತನೇ, ಪ್ರೀತಿಯುಳ್ಳ ತಂದೆಯಾದಂಥ ದೇವರೇ, ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ಈ ಪಾಪದ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಅನೇಕ ದುಃಖ, ಕಷ್ಟ, ನೋವು, ಇಕ್ಕಟ್ಟುಗಳು, ಸಂಕಟ ಇವೆಲ್ಲವುಗಳು ಬರತಕ್ಕಂಥದ್ದಾಗಿದೆ. ಆದರೆ ನಾವು ನಿನ್ನ ನಂಬಿಕೆಯಿಂದ ದೂರ ಹೋಗದೆ ನಿನ್ನಲ್ಲೇ ಭರವಸೆ ಇಟ್ಟು, ನಿನ್ನ ಮೇಲೆ ನಂಬಿಕೆ ಇಟ್ಟು ಸ್ವಾಮಿ ದೇವರು ಇವುಗಳಿಂದೆಲ್ಲ ಬಿಡಿಸ್ತಕ್ಕಂಥವನಾಗಿದ್ದಾನೆ, ದೇವರು ನಮ್ಮ ಸಮೀಪದಲ್ಲೇ ಇದ್ದಾನೆ ಅನ್ನುವಂತಹ ಅನುಭವವನ್ನು ಹೊಂದಿಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಇದನ್ನು ಕೇಳುವಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಅವರಲ್ಲಿ ಯಾವ ದುಃಖ, ಯಾವ ಸಂಕಟ, ಯಾವ ಒಂದು ನೋವು ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ದೇವರೇ ನನಗೆ ಭರವಸೆ, ಆತನು ಇವೆಲ್ಲವುಗಳಿಂದ ಬಿಡಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ಭರವಸೆಯನ್ನು, ನಂಬಿಕೆಯನ್ನು ಈ ಕೀರ್ತನೆ ಮೂಲಕ ನೀನು ಹುಟ್ಟಿಸು ಸ್ವಾಮಿ. ಕೇಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದುಃಖದ ಸಮಯದಲ್ಲಿ ನಾವು ದೇವರಲ್ಲಿ ಹೇಗೆ ಭರವಸೆ ಇಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ದಾವಿದನ ಜೀವಿತದಲ್ಲೂ ಸಹ ಒಂದು ಸಂಕಟದ ಸಮಯ, ದುಃಖದ ಸಮಯ, ಆದರೆ ಆತನು ತನ್ನ ನಂಬಿಕೆಯನ್ನು ದೇವರ ಮೇಲೆ ಹೇಗೆ ವ್ಯಕ್ತಪಡಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡಬೇಕಾದರೆ, ಮೊದಲನೇದಾಗಿ ಕೀರ್ತನೆ 13:1-2 ವಚನಗಳನ್ನು ಓದುವುದಾದರೆ, ದೇವರ ಒಂದು ಮೌನದ ಬಗ್ಗೆಯೂ ಮತ್ತು ಆತನ ಒಂದು ಸಂಕಟದ ಅನುಭವವನ್ನು ತಿಳಿಸ್ತಕ್ಕಂಥವನಾಗಿದ್ದಾನೆ. ತನಗೆ ಒಂದು ಸಂಕಟದ ಸಮಯ, ಒಂದು ದುಃಖದ ಸಮಯ, ಆ ಸಮಯದಲ್ಲಿ ದೇವರು ಹೇಗೆ ಮೌನವಾಗಿರತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರ. ನಾವು ಈ ದೇವರ ಮೌನ ಸಂಕಟದ ಅನುಭವವನ್ನು ಕ್ರಿಸ್ತನ ಜೀವಿತದಲ್ಲಿ ನಾವು ಸಹ ನೋಡ್ತಕ್ಕಂಥವರಾಗಿದ್ದೇವೆ. ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ 3 ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. 3 ಪ್ರಾರ್ಥನೆ ಮಾಡಿದಾಗಲೂ ಸಹ ದೇವರಿಂದ ಉತ್ತರವಿಲ್ಲದೆ ದೇವರ ಒಂದು ಮೌನವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಕಲ್ವಾರಿ ಸಿಲುಬೆಯಲ್ಲಿ ನನ್ನನ್ನು ಯಾಕೆ ದೇವರೇ ಕೈಬಿಟ್ಟೆ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ, ಕೂಗಿ ಕರೆಯುವಾಗ ಆತನಿಗೆ ಯಾವುದೇ ಉತ್ತರವಿಲ್ಲದೆ ಆತನು ನಮ್ಮ ಪಾಪಗಳಿಗೋಸ್ಕರ ಮರಣ ಹೊಂದಿದಂತಹ ಆ ದುಃಖದ ಒಂದು ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ದಾವಿದನಿಗೂ ಸಹ ಅದೇ ರೀತಿಯಾದಂತಹ ಒಂದು ಅನುಭವ ಬರತಕ್ಕಂಥದ್ದಾಗಿದೆ. ನಾವು ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯೆಹೋವನೇ ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವೆ, ನಾನು ಇನ್ನೆಷ್ಟರವರೆಗೆ ಅಗಲೆಲ್ಲ ದುಃಖಕ್ರಾಂತನಾಗಿದ್ದು ಆಲೋಚಿಸಿಕೊಳ್ಳುತ್ತಾ ಇರಬೇಕು, ಇನ್ನೆಲ್ಲಿಯ ತನಕ ವಿರೋಧಿಯು ನನಗೆ ದೊರೆಯಾಗಿರಬೇಕು ಎಂತಹ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ದೇವರ ಸಮೀಪದಲ್ಲಿ ಆತನು ಕೇಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಮ್ಮ ಜೀವಿತದಲ್ಲೂ ಸಹ ನಾವು ಒಳ್ಳೆಯ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದಾಗಲೂ ಸಹ ಅನೇಕ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರಬೇಕಾದರೆ ನಾವು ಇದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಎಲ್ಲಿವರೆಗೆ ನೀನು ಮರೆತಿರುವೆ. ಇನ್ನೆಷ್ಟರ ತನಕ ನಾನು ಇದನ್ನೆಲ್ಲ ಅನುಭವಿಸಬೇಕು? ಎಲ್ಲಿಯವರೆಗೆ ನಾನು ಈ ರೀತಿಯಾಗಿ ದುಃಖದಿಂದ ಇರಲಿ? ನನ್ನ ಎಲ್ಲಾ ವಿರೋಧಿಗಳು ಅವರು ರಾಜರ ಆಸ್ಥಾನದಲ್ಲಿ ಉನ್ನತ ರೀತಿಯಲ್ಲಿ ಬೆಳೀತಕ್ಕಂಥವರಾಗಿದ್ದಾರೆ, ಆದರೆ ನನಗೆ ಯಾಕೆ ಈ ದುಃಖ, ನನಗೆ ಯಾಕೆ ಈ ಕಷ್ಟ, ಎಲ್ಲಿವರೆಗೆ ನೀನು ಇದನ್ನು ನೋಡದೇ ಇರ್ತೀಯ ಅನ್ನುವಂಥ ಪ್ರಶ್ನೆ ಎಲ್ಲ ಬರ್ತಕ್ಕಂಥದ್ದಾಗಿದೆ. ನಾವು ಪ್ರಕಟಣೆ ಗ್ರಂಥದಲ್ಲೂ ಸಹ ಅಲ್ಲಿ ಮುದ್ರೆಗಳ ವಿಚಾರವಾಗಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ 5ನೇ ಮುದ್ರೆಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಅನೇಕ ನೀತಿವಂತರು ಈ ದುಃಖದ ಈ ಒಂದು ಸಂಕಟದ ಸಮಯದಲ್ಲಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಸ್ವಾಮಿ, ಎಲ್ಲಿವರೆಗೆ ನೀನು ಈ ಅನೀತಿವಂತರಿಗೆ, ಈ ದುಷ್ಟತನದಲ್ಲಿ ಜೀವಿಸುವಂಥವರಿಗೆ, ಈ ಒಂದು ನೀತಿವಂತರ ರಕ್ತವನ್ನು ಕುಡಿದಂಥವರಿಗೆ ನ್ಯಾಯ ತೀರಿಸದೆ ಇರ್ತೀಯಾ, ಎಲ್ಲಿವರೆಗೆ ಸ್ವಾಮಿ ಎಂಬುದಾಗಿ. ಆದರೆ ದೇವರು ಅವರಿಗೆಲ್ಲರಿಗೂ ಸಹ ಆ ಬಹುಮಾನದ ನೀತಿಯ ವಸ್ತ್ರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಮಾತ್ರ ಇನ್ನೂ ಸಹ ಅನೇಕರು ನೀತಿಯ ನಿಮಿತ್ತವಾಗಿ ಕಷ್ಟಪಡಬೇಕು ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ಈ ಲೋಕದಲ್ಲಿ ನೀತಿವಂತರಿಗೆ ಅನೇಕ ಸಂಕಟ ಇದೆ, ಅನೇಕ ದುಃಖ ಇದೆ. ಆದರೆ ನಾವು ಎಂದಿಗೂ ಸಹ ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಹಿಂತೆಗಿಬಾರ್ದು, ನಂಬಿಕೆಯಿಂದ ಹಿಂತೆಗಿಬಾರ್ದು ಅನ್ನುವಂಥ ಕೀರ್ತನೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಇಲ್ಲಿ ಪ್ರಿಯ ಕೇಳುಗರೆ, ದಾವಿದ 4 ಬಾರಿ ಕೇಳ್ತಕ್ಕಂಥನಾಗಿದ್ದಾನೆ ಇನ್ನೆಷ್ಟರವರೆಗೆ ಸ್ವಾಮಿ, ಎಷ್ಟು ಬಾರಿ? 4 ಬಾರಿ ಕೇಳ್ತಕ್ಕಂಥವನಾಗಿದ್ದಾನೆ. ನಂತರ ಆತನು ಹೇಳ್ತಕ್ಕಂಥನಾಗಿದ್ದಾನೆ, ದೇವರು ಮರೆತಿರುವಂತೆ ದೂರವಾಗಿ ಹೋದಂತೆ ಒಂದು ರೀತಿಯ ಭಾಸ್ಮ ಅವನಲ್ಲಿ ಬರ್ತಕ್ಕಂಥದ್ದಾಗಿದೆ, ಒಂದು ರೀತಿಯ ಛಾಯೆ ಅವನಲ್ಲಿ ಮೂಡ್ತಕ್ಕಂಥದ್ದಾಗಿದೆ. ಸ್ವಾಮಿ, ಇನ್ನೆಷ್ಟರವರೆಗೆ? ಒಂದು ವೇಳೆ ದೇವರು ನನ್ನಿಂದ ದೂರ ಹೋಗಿದ್ದಾನೋ, ದೇವರು ನನ್ನ ಮರ್ತಿದ್ದಾನೋ ಅನ್ನುವಂತಹ ಒಂದು ರೀತಿಯಲ್ಲಿ ಆತನು 1 ಮತ್ತು 2ನೇ ವಚನಗಳನ್ನು ಓದಬೇಕಾದ್ರೆ ನಮಗೆ ಅನಿಸ್ತಕ್ಕಂಥದ್ದಾಗಿದೆ. ಆದರೆ ಇದರಲ್ಲಿ ನಮ್ಗೆ ಕಲಿತಕ್ಕಂತಹ ಒಂದು ಆತ್ಮಿಕ ಪಾಠ ಏನೆಂದರೆ, ಪ್ರಿಯ ಕೇಳುಗರೆ, ದೇವರು ಮೌನವಾಗಿರ್ತಕ್ಕಂಥವನಾಗಿದ್ದಾನೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ಪರಿಶೀಲಿಸ್ತಕ್ಕಂಥನಾಗಿದ್ದಾನೆ, ಆದರೆ ದೇವರು ನಮ್ಮ ಸಂಗಡ ಇಲ್ಲ ಅನ್ನುವಂತಹ ಅರ್ಥ ಅಲ್ಲ. ದೇವರು ಗೈರಾಜರತಿ ಇದಕ್ಕೆ ಸೂಚನೆ ಅಲ್ಲ. ಪ್ರಿಯ ಕೇಳುಗರೆ, ದೇವರು ಇದ್ದು ಎಲ್ಲವನ್ನ ಗಮನಿಸ್ತಕ್ಕಂಥವನಾಗಿದ್ದಾನೆ. ನನ್ನ ಮಕ್ಕಳಿಗೆ ಬರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನ ಗಮನಿಸ್ತಕ್ಕಂಥವನಾಗಿದ್ದಾನೆ. ಯೋಬನ ಒಂದು ಜೀವಿತವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೋಬನ ಜೀವಿತದಲ್ಲಿ ಆತನು ನೀತಿವಂತನಾಗಿ ಜೀವಿಸಿದನು, ಆತನು ಪ್ರಾಮಾಣಿಕನಾಗಿದ್ದನು. ಆದರೆ ಆತನಿಗೆ ಬಂದಂತಹ ಒಂದು ಸಂಕಟದ ಸಮಯ, ದುಃಖದ ಸಮಯ ಇನ್ಯಾರಿಗೂ ಸಹ ಬಂದಿರಲಿಲ್ಲ. ಪ್ರಿಯ ಕೇಳುಗರೆ, ಆ ರೀತಿಯಾಗಿ ಬಂದಾಗಲೂ ಸಹ ಆತನು ದೇವರಿಗೆ ವಿರುದ್ಧವಾಗಿ ಒಂದು ಮಾತನ್ನು ಹಾಡಲಿಲ್ಲ. ಆತನು ದೇವರ ಮೇಲೆ ಭರವಸೆ ಇಟ್ಟನು ಎಂಬುದಾಗಿ ನಾವು ನೋಡ್ತಕ್ಕಂಥವನಾಗಿದ್ದೇವೆ. ಆತನು ಸಹ ಪ್ರಶ್ನೆಯನ್ನು ಕೇಳ್ತಕ್ಕಂಥವನಾಗಿದ್ದಾನೆ. ಯೋಬ 3:24 ನೋಡಬೇಕಾದ್ರೆ, ಯಾಕೆ ನಿನ್ನ ಮುಖವನ್ನ ಮರೆ ಮಾಡುತ್ತಿ, ನನ್ನನ್ನ ಶತ್ರುವೆಂದೆನಿಸಿರುವುದು ಯಾಕೆ ಎಂಬುದಾಗಿ ಕೇಳ್ತಕ್ಕಂಥನಾಗಿದ್ದಾನೆ. ಸ್ವಾಮಿ, ಯಾಕೆ ನೀನು ನನ್ನಿಂದ ನಿನ್ನ ಮುಖವನ್ನ ಮರೆ ಮಾಡಿಕೊಂಡಿದ್ದೀಯಾ, ನನ್ನ ಯಾಕೆ ನೀನು ಶತ್ರು ಅಂತ ನೋಡ್ತಕ್ಕಂತೆ ಆಗಿದ್ದೀಯಾ ಅನ್ನುವಂಥ ಪ್ರಶ್ನೆ ಆತನು ಸಹ ದೇವರಿಗೆ ಕೇಳ್ತಕ್ಕಂಥನಾಗಿದ್ದಾನೆ. ಇನ್ನು ಪ್ರಲಾಪಗಳ ಪುಸ್ತಕದಲ್ಲಿ ಯೆರೆಮೀಯ ಪ್ರವಾದಿ, ಆತನು ಸಹ ಶೋಕ ಪ್ರವಾದಿ ಆಗಿದ್ದು ತನ್ನ ದೇಶದ ಮೇಲೆ ಬರ್ತಕ್ಕಂತಹ ಅನೇಕ ಪ್ರವಾದನೆಗಳನ್ನ ಆತನು ನೋಡಿದನು. ತನ್ನ ಜನಗಳು ಹಾಳಾಗಿ ಹೋಗ್ತಕ್ಕಂಥವರಲ್ಲ, ತನ್ನ ಜನಗಳು ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದಾರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆತನು ಪ್ರವಾದನೆಯನ್ನು ನೋಡಿದನು. ಆದರೆ ಆತನು ಒಬ್ಬ ಶೋಕ ಪ್ರವಾದಿ ಆಗಿದ್ದು ತನ್ನ ಮಕ್ಕಳು ತನ್ನ ಮಾತನ್ನು ಕೇಳದೆ ಹೋದಂಥ ಸಂದರ್ಭದಲ್ಲಿ ಆತನು ಬರೀತಕ್ಕಂಥವನಾಗಿದ್ದಾನೆ. ಪ್ರಲಾಪಗಳು 5:20, ಪ್ರಲಾಪಗಳು ಅಂದರೆ ದುಃಖದ ಒಂದು ವಿಚಾರವನ್ನು ಆತನು ಬರೀತಕ್ಕಂಥವನಾಗಿದ್ದಾನೆ. ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ನೀನು ನಮ್ಮನ್ನು ಸಂಪೂರ್ಣವಾಗಿ ಮರೆತಿರುವುದು ಯಾಕೆ, ಯಾಕೆ ನಮ್ಮನ್ನು ಇಷ್ಟು ಕಾಲ ಕೈ ಬಿಟ್ಟಿದ್ದಿ? ಅದೇ ಪ್ರಶ್ನೆಯನ್ನು ಪ್ರಿಯ ಕೇಳುಗರೆ, ಇಲ್ಲಿ ದಾವಿದ ಮಾತ್ರ ಅಲ್ಲ, ಯೋಬ, ಯೆರೆಮೀಯ, ಇನ್ನೂ ಅನೇಕ ಪ್ರವಾದಿಗಳು ಇದೇ ರೀತಿಯಾಗಿ ದುಷ್ಟರಿಂದ ಬರ್ತಕ್ಕಂತಹ ಒಂದು ಹಿಂಸೆ, ಆ ದುಃಖದ ಸಮಯದಲ್ಲಿ ಕೇಳಿರ್ತಕ್ಕಂತಹ ಒಂದು ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ಉತ್ತರವನ್ನು ನಾವು ಇಲ್ಲಿ ಕಂಡುಕೊಳ್ತಕ್ಕಂಥವರಾಗಿದ್ದೇವೆ. ಏನೆಂದರೆ, ದೇವರು ಕೈಬಿಟ್ಟಂಥ ರೀತಿಯಲ್ಲಿ ಒಂದು ಕ್ಷಣ ಆತನು ನಮ್ಮನ್ನು ಪರೀಕ್ಷಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಆತನು ತನ್ನ ಮಕ್ಕಳನ್ನು ಎಂದಿಗೂ ಸಹ ಕೈಬಿಡೋದಿಲ್ಲ. ಆತನು ನಮ್ಮ ಸಂಗಡ ಇರ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಆತನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು, ನಾವು ಆತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಹಿಂತೆಗೆಯಬಾರದು. ಪ್ರಿಯ ಕೇಳುಗರೆ, ಮನುಷ್ಯನಾದಂತಹ ಯೋಬನು ಅನೇಕ ಬಾಧೆಗಳನ್ನು ಅನುಭವಿಸಿದನು. ಆದರೆ ಆತನು ದೇವರ ಒಂದು ಸಮ್ಮುಖದಲ್ಲಿ ಎಲ್ಲವನ್ನ ಒಪ್ಪಿಸಿಕೊಟ್ಟು ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರ. ಬೆತ್ತಲೆ ಆಗಿ ಬಂದನು, ಬೆತ್ತಲಾಗಿ ಹೋಗ್ತಕ್ಕಂಥನಾಗಿದ್ದಾನೆ, ದೇವರೇ ನನಗೆಲ್ಲವನ್ನ ಕೊಟ್ಟನು ಎಂಬುದಾಗಿ ಎಂತಹ ಕಠಿಣವಾದಂತಹ ಪರಿಸ್ಥಿತಿಯಲ್ಲೂ ಸಹ ಆತನು ದೇವರಿಂದ ಹಿಂತೆಗೆಯಲಿಲ್ಲ, ದೇವರ ಒಂದು ನಂಬಿಕೆಯಿಂದ ಹಿಂತೆಗೆಯಲಿಲ್ಲ. ಪ್ರಿಯ ಕೇಳುಗರೆ, ದೇವರ ಮೇಲೆ ಭರವಸೆ ಇಟ್ಟು ಜೀವಿಸಿದನು. ಅನೇಕ ಆತನ ಸ್ವಂತ ಹೆಂಡತಿ, ಆತನ ಸ್ನೇಹಿತರು ಎಲ್ಲರೂ ಬಂದು ಆತನನ್ನು ದೂರಿದಾಗಲೂ ಸಹ ಆತನು ತನ್ನ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಮೇಲೆ ನಂಬಿಕೆ ಇಟ್ಟನು. ನಾವು ಸಹ ಅನೇಕ ಸಂದರ್ಭದಲ್ಲಿ ಕಷ್ಟಗಳು ಬರ್ತಕ್ಕಂಥದ್ದಾಗಿದೆ, ಆದರೆ ದೇವರ ಮೇಲೆ ನಾವು ಭರವಸೆ ಇಡಬೇಕು. ನಂತರ ದಾವೀದ ಏನನ್ನ ನೋಡ್ತಕ್ಕಂಥನಾಗಿದ್ದಾನೆ, ಆತನ ಪ್ರಾರ್ಥನೆ ಹೇಗಿತ್ತು, ತಾಳ್ಮೆಯಿಂದ ಯಾವ ರೀತಿಯಲ್ಲಿ ಕಾದುಕೊಳ್ತಕ್ಕಂಥನಾಗಿದ್ದಾನೆ ದೇವರ ಉತ್ತರಕ್ಕೋಸ್ಕರ ಅಂದರೆ ಯೋಬನಲ್ಲಿದ್ದಂಥ ತಾಳ್ಮೆಯನ್ನು ನೋಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಬನಿಗೆ ಬಂದಂತಹ ಕಷ್ಟಗಳು ಅಷ್ಟಿಷ್ಟಲ್ಲ, ಆದರೆ ಆತನು ತಾಳಿಕೊಂಡನು. ದಾವಿದನು ಸಹ ಇಲ್ಲಿ ಪ್ರಾರ್ಥನೆ ಮೂಲಕವಾಗಿ ತಾಳ್ಮೆಯಿಂದ ದೇವರ ಮೇಲೆ ಭರವಸೆ ಇಟ್ಟು ಕಾದುಕೊಳ್ತಕ್ಕಂಥವನಾಗಿದ್ದಾನೆ. ಕೀರ್ತನೆ 13:3-4 ವಚನಗಳನ್ನು ಓದಬೇಕಾದ್ರೆ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿಯಿಟ್ಟು ನನಗೆ ಸದುತ್ತರವನ್ನು ದಯಪಾಲಿಸು, ನನಗೆ ಮರಣ ನಿದ್ರೆಯೂ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು, ನನ್ನ ಶತ್ರುವು ನಾನು ಅವನನ್ನು ಜಯಿಸಿದೆನು ಎಂದು ಹೇಳಿಕೊಳ್ಳಬಾರದು, ವೈರಿಗಳು ನನ್ನ ಎದುರಾಳಿಯು ಜಾರಿ ಬಿದ್ದನು ಎಂದು ಹಿಗ್ಗಬಾರದು. ಏನು ಬರೀತಕ್ಕಂಥನಾಗಿದ್ದಾನೆ, ಸ್ವಾಮಿ ಎಲ್ಲಿವರೆಗೆ ನೀನು ಇನ್ನೆಷ್ಟರವರೆಗೆ ನನ್ನನ್ನು ನೋಡದೆ ನನ್ನ ದುಃಖವನ್ನು ಕನಿಕರಿಸದೇ ಇದೆಯಾ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೀಗೆ ಹೇಳ್ತಕ್ಕಂಥನಾಗಿದ್ದಾನೆ, ಸ್ವಾಮಿ ನನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಶತ್ರುಗಳು ಅವ್ರು ನಾವು ಜಯಿಸ್ಬಿಟ್ಟೆ ಎಂಬುದಾಗಿಯೂ, ಅಥವಾ ಎದುರಾಳಿ ನಮ್ಮನ್ನು ನೋಡಿ ನಗುವ ಹಾಗೆಯೂ ಆತನು ಹಿಗ್ಗಿಕೊಳ್ಳುವ ಹಾಗೆಯೂ ನೀನು ಮಾಡಬೇಡ, ನಿನ್ನ ಮಕ್ಕಳನ್ನು ನೀನು ಕಣಕರಿಸು ಎಂಬುದಾಗಿ ಆತನು ದೇವರಲ್ಲಿ ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ. ದಾವಿದನು ದೇವರನ್ನ ನನ್ನ ದೇವರೇ ಎಂಬುದಾಗಿ ಕರೆದು ತನ್ನ ಒಂದು ನಿಕಟವಾದಂತಹ ಸಂಬಂಧವನ್ನೇ ಇಲ್ಲಿ ಸೂಚಿಸ್ತಕ್ಕಂಥವನಾಗಿದ್ದಾನೆ. ನನ್ನ ದೇವರೇ ಎಂಬುದಾಗಿ ಕರೀತಕ್ಕಂಥನಾಗಿದ್ದಾನೆ, ಜೀವ ಸ್ವರೂಪನಾದಂಥ ದೇವರೇ ಎಂಬುದಾಗಿ ಕರೆದು ಆತನು ದೇವರಿಗೂ ಅವನಿಗೂ ಇರ್ತಕ್ಕಂತಹ ಒಂದು ನಿಕಟವಾದ ಸಂಬಂಧದ ಬಗ್ಗೆ ಆತನು ಬರೀತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ದಾವಿದನ್ನು ನೋಡಿ ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ ಹೇಳಿದನು. ಪ್ರಿಯ ಕೇಳುಗರೆ, ಆ ನಿಟ್ಟಿನಲ್ಲಿ ಆತನು ಬರೀತಕ್ಕಂಥನಾಗಿದ್ದಾನೆ. ಆತನು ಸ್ಪಷ್ಟವಾಗಿ ಇಲ್ಲಿ ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ, ದೃಷ್ಟಿ ಇಟ್ಟು ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳಿ ನೀನು ಉತ್ತರಿಸು ಎಂಬುದಾಗಿ ಆತನು ಬೇಡಿಕೊಳ್ತಕ್ಕಂಥನಾಗಿದ್ದಾನೆ. ಶತ್ರುಗಳು ಎಂದಿಗೂ ಸಹ ಜಯಿಸಬಾರದು ಎಂಬುವಂತಹ ಒಂದು ಹಂಬಲವನ್ನ ದೇವರ ಮುಂದೆ ಆತನು ಇಲ್ಲಿ ಇರ್ತಕ್ಕಂಥನಾಗಿದ್ದಾನೆ. ನಾವು ಇದೇ ಪ್ರಲಾಪಗಳ ಪುಸ್ತಕ 5:1 ಓದಬೇಕಾದ್ರೆ ಅಲ್ಲೂ ಸಹ ಯೆರೆಮೀಯ ಪ್ರವಾದಿ ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ. ದಯತೋರೆಂದು ಯೆಹೋವನಲ್ಲಿ ಪ್ರಾರ್ಥನೆ, ಯೆಹೋವನೇ ನಮಗಾದಂಥ ದುರ್ಗತಿಯನ್ನ ನೆನಪಿಗೆ ತಂದುಕೋ, ನಾವು ಗುರಿಯಾಗಿರುವ ಅವಮಾನವನ್ನ ದೃಷ್ಟಿಸಿ ನೋಡು ಎಂಬುದಾಗಿ ಅಲ್ಲಿ ಬರೀತಕ್ಕಂಥನಾಗಿದ್ದಾನೆ. ಇಲ್ಲಿ ದಾವಿದನು ಸಹ ಅದೇ ರೀತಿಯಾಗಿ ಹೇಳ್ತಕ್ಕಂಥನಾಗಿದ್ದಾನೆ, ಸ್ವಾಮಿ ನಮಗೆ ಬಂದಂತಹ ಅವಮಾನಗಳು ಎಲ್ಲವನ್ನ ನೀನು ನೋಡು, ಯಾಕೆಂದ್ರೆ ನಿನ್ನ ಮಕ್ಕಳು ಶತ್ರುಗಳು ಎಂದಿಗೂ ಸಹ ತಾವು ಜಯಿಸಿ ಬಿಟ್ಟೆವು ಎಂಬುದಾಗಿ ಹಿಗ್ಗಬಾರದು, ಹೆಮ್ಮೆಯಿಂದ ಕೊಚ್ಚಿಕೊಳ್ಳಬಾರದು, ನಿನ್ನ ಮಕ್ಕಳನ್ನ ನೀನು ಎಂದಿಗೂ ಸಹ ಅಪಮಾನ ನಿಂದೆಗೆ ಗುರಿಪಡಿಸುವಂತಹ ದೇವರಲ್ಲ ಎಂಬುದಾಗಿ ಆತನು ಅರಿತುಕೊಂಡು ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. ನಾವು ಸಹ ದೇವರ ವಾಗ್ದಾನ ಬಿಟ್ಟು ಪ್ರಿಯ ಕೇಳುಗರೆ ನಾವು ಪ್ರಾರ್ಥಿಸಬೇಕು. ಇದೇ ಯೆರೆಮೀಯನ ಪ್ರವಾದನೆ ಗ್ರಂಥ 1:19 ವಚನದಲ್ಲೂ ಸಹ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನ ಸೋಲಿಸಲಾಗುವುದಿಲ್ಲ. ಏನು ಹೇಳ್ತಕ್ಕಂಥನಾಗಿದ್ದಾನೆ, ಹೌದು ಅನೇಕ ಸಂದರ್ಭದಲ್ಲಿ ಶತ್ರುಗಳನ್ನು ನೋಡಬೇಕಾದ್ರೆ ಅವ್ರು ನಮ್ಮನ್ನು ಜಯಿಸ್ಬಿಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗೆಲ್ಲ ನಾವು ನೆನೆಸ್ತಕ್ಕಂಥರಾಗಿದ್ದೇವೆ. ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ಯುದ್ಧ ನನ್ನದು, ಯುದ್ಧ ನನ್ನದು, ನಾನಿಗೋಸ್ಕರ ಯುದ್ಧ ಮಾಡ್ತಕ್ಕಂಥನಾಗಿದ್ದೇನೆ, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಕ್ಕಂಥವರಾಗಿದ್ದಾರೆ, ಆದರೆ ನೀನು ಸೋಲಾಗುವುದಿಲ್ಲ, ನಿನಗೆ ಜಯ ಆಗ್ತಕ್ಕಂಥದ್ದಾಗಿದೆ, ನಿನ್ನನ್ನು ಉದ್ಧರಿಸ್ತಕ್ಕಂಥವನಾಗಿದ್ದೇನೆ, ಯಾಕೆಂದರೆ ನಾನಿನ್ನೊಂದಿಗಿದ್ದೇನೆ, ಇದು ನನ್ನ ಮಾತು ಎಂಬುದಾಗಿ ಇಲ್ಲಿ ಯೆರೆಮೀಯ ಪ್ರವಾದಿಗೆ ದೇವರು ಹೇಳ್ತಕ್ಕಂಥನಾಗಿದ್ದಾನೆ. ದಾವಿದನು ಸಹ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದಾನೆ, ಅದೇ ರೀತಿಯಾಗಿ ದೇವರ ಮುಂದೆ ಕೇಳ್ಕೊಳ್ತಕ್ಕಂಥವನಾಗಿದ್ದಾನೆ. ಇನ್ನು ಯೋಷುವನ ಪುಸ್ತಕದಲ್ಲಿ 7:9 ವಚನವನ್ನು ಓದಬೇಕಾದ್ರೆ, ನಾನು ಏನು ತಾನೇ ಹೇಳಲಿ, ಕಾನಾನ್ಯರು ಮತ್ತು ದೇಶದ ಬೇರೆ ಎಲ್ಲಾ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನ ಸುತ್ತುವರಿದರೆಂದು ಭೂಲೋಕದಲ್ಲಿ ನಮ್ಮ ಹೆಸರು ಉಳಿಯದಂತೆ ಮಾಡುವರು, ಆಗ ನಿನ್ನ ಮಹತ್ತಾದ ಹೆಸರನ್ನ ಉಳಿಸಿಕೊಳ್ಳಲು ಏನು ಮಾಡುವಿ ಎಂಬುದಾಗಿ ದೇವರ ಮುಂದೆ ಇಲ್ಲಿ ಯೋಶುವ ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ. ಯಾಕೆ? ಯಾಕೆಂದ್ರೆ ಅಲ್ಲಿ ಇಸ್ರಾಯೇಲ್ ಜನಗಳು ಆ ಒಂದು ಕಾನಾನ್ ದೇಶಕ್ಕೆ ಹೋಗ್ತಕ್ಕಂತಹ ಒಂದು ಸಮಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ದೇವರು ಎಲ್ಲಾ ಪಟ್ಟಣವನ್ನ ಅವರಿಗೆ ಕೊಡ್ತಕ್ಕಂಥನಾಗಿದ್ದಾನೆ. ಆಯಿ ಅನ್ನುವಂತಹ ಪಟ್ಟಣದಲ್ಲಿ ಅವರು ದೇವರ ಒಂದು ವಿಚಾರದಲ್ಲಿ ತಪ್ಪು ಮಾಡಿದಂತಹ ಕಾರಣದಿಂದ, ಅಂದ್ರೆ ಎರಿಕೋ ಪಟ್ಟಣವನ್ನ ದೇವರು ಅವರಿಗೆ ಕೊಟ್ಟಿದ್ದನು. ಆದ್ರೆ ಎರಿಕೋ ಪಟ್ಟಣದ ಎಲ್ಲಾ ವಸ್ತುಗಳು ಅದು ದೇವರ ಭಂಡಾರಕ್ಕೆ ಬರಬೇಕಾಗಿತ್ತು. ಅದು ಮೊದಲು ದೇವರು ಕೊಟ್ಟಂತಹ ಜಯವಾಗಿತ್ತು. ಆದ್ರೆ ಇಸ್ರಾಯೇಲ್ ಜನಗಳು ಅಲ್ಲಿ ಆಕಾನ್ ಅನ್ನುವಂತಹ ಒಬ್ಬ ವ್ಯಕ್ತಿ ದೇವರ ಭಂಡಾರಕ್ಕೆ ಹೋಗಬೇಕಾಗಿರ್ತಕ್ಕಂತಹ ಬಟ್ಟೆಗಳನ್ನ ಎಲ್ಲಾ ವಸ್ತುಗಳನ್ನ ತನ್ನ ಒಂದು ಭಂಡಾರಕ್ಕೆ ಹಾಕಿಕೊಂಡಿದ್ದನು. ಆ ನಿಮಿತ್ತವಾಗಿ ಇಸ್ರಾಯೇಲರು ಸೋಲ್ತಕ್ಕಂಥವರಾಗಿದ್ದಾರೆ. ಆ ಸಮಯದಲ್ಲಿ ಯೋಶುವ ದೇವರ ಮುಂದೆ ಬಿದ್ದು ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ, ಸ್ವಾಮಿ ಇದನ್ನ ಕೇಳ್ತಕ್ಕಂತಹ ಅನ್ಯ ದೇಶದ ಜನಗಳು ಇನ್ನು ಎಲ್ಲ ಸುತ್ತಕೊಂಡಿರ್ತಕ್ಕಂಥವರಾಗಿದ್ದಾರೆ, ಇನ್ನು ನಮ್ಮ ಹೆಸರು ಮುಗೀತು. ಆವಾಗ ನಿನ್ನ ಹೆಸರನ್ನ, ನಿನ್ನ ಮಹತ್ತಾದ ಹೆಸರನ್ನ ಯಾರು ಸ್ತುತಿಸ್ತಕ್ಕಂಥವರಾಗಿದ್ದಾರೆ, ಉಳಿಸೋರು ಯಾರು ಎಂಬುದಾಗಿ ಕೇಳ್ತಕ್ಕಂಥನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಮ್ಮ ತಪ್ಪುಗಳ ನಿಮಿತ್ತವಾಗಿ ದೇವರು ನಮ್ಮನ್ನ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥನಾಗಿದ್ದಾನೆ. ನಮ್ಮ ತಪ್ಪನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆತನು ಒಳಪಡಿಸ್ತಕ್ಕಂಥನಾಗಿದ್ದಾನೆ. ಆದರೆ ನಾವು ನಮ್ಮ ತಪ್ಪನ್ನ ಹರಿತುಕೊಂಡು ಮನ ತಿರುಗುವುದಾದ್ರೆ ಆತನು ನಮಗೆ ಜೀವನ ಕೊಡ್ತಕ್ಕಂಥನಾಗಿದ್ದಾನೆ. ಶತ್ರುಗಳು ನಮ್ಮನ್ನ ಜಯಿಸಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ನಾವು ದಾವಿದನ ಕೀರ್ತನೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 17ನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 ಸಾಮುವೇಲ 1:10-11 ಓದಬೇಕಾದ್ರೆ, ಹಣ್ಣಳು ಬಹು ದುಃಖದಿಂದ ಕಣ್ಣೀರಿನಿಂದ ಅವಳು ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾಳೆ. ಯಾಕೆಂದ್ರೆ ಪೆನೀಳಾ ಅಂತಕ್ಕಂತಹ ಆ ಒಂದು ಸ್ತ್ರೀ ಹಣ್ಣಳನ್ನ ಯಾವಾಗಲೂ ಸಹ ಛೇಡಿಸ್ತಕ್ಕಂಥವಳಾಗಿದ್ದಾಳೆ, ಮಗು ಇಲ್ಲ ಎಂಬುದಾಗಿ. ಅಂತಹ ಸಂದರ್ಭದಲ್ಲಿ ಅವಳು ದೇವರ ಮುಂದೆ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸಬೇಕಾಗತಕ್ಕಂಥದ್ದಾಗಿದೆ. ಹರಕೆ ಇಟ್ಟು ಪರಾಮರಿಸಿ ದೇವರನ್ನ ಪ್ರಾರ್ಥಿಸ್ತಕ್ಕಂಥವಳಾಗಿದ್ದಾಳೆ. ದೇವರು ಅವಳ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಕ್ಕಂಥನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳು ಜಯಿಸುವಂತೆ ಹಿಗ್ಗುವಂತೆ ನಡೀತಕ್ಕಂಥದ್ದಾಗಿದೆ. ಆದರೆ ನಾವು ಭರವಸೆಯಿಂದ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥಿಸುವುದಾದರೆ, ಹೇಗೆ ದೇವರು ಹಣ್ಣಳಿಗೆ ಉತ್ತರವನ್ನು ಕೊಟ್ಟರು, ಯೋಶುವನಿಗೆ ಉತ್ತರವನ್ನು ಕೊಟ್ಟನು, ಈಗ ದಾವಿದನಿಗೂ ಸಹ ಅದೇ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಆತನು ಭರವಸೆಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥನಾಗಿದ್ದಾನೆ, ದೇವರ ಒಂದು ಉತ್ತರವನ್ನ ಪಡೆದುಕೊಳ್ತಕ್ಕಂಥನಾಗಿದ್ದಾನೆ. ನಾವು ಸಹ ಭರವಸೆಯಿಂದ ನಂಬಿಕೆಯಿಂದ ಹಣ್ಣಳ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನಮ್ಮ ವಿರೋಧಿಗಳನ್ನ ಹಿಗ್ಗುವ ರೀತಿಯಲ್ಲಿ ದೇವರು ಮಾಡುವುದಿಲ್ಲ, ಅವರನ್ನ ನಾಶ ಮಾಡ್ತಕ್ಕಂಥನಾಗಿದ್ದಾನೆ. ನಂತರ ನಾವು ನೋಡ್ತಕ್ಕಂಥದ್ದು ಕೀರ್ತನೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಓದಬೇಕಾದ್ರೆ, ಇಲ್ಲಿ ದೇವರು ಭರವಸೆಯ ಒಂದು ಘೋಷಣೆಯನ್ನ, ನಂಬಿಕೆಯ ಜಯವನ್ನ ದಾವಿದನಿಗೆ ಕೊಡ್ತಕ್ಕಂಥನಾಗಿದ್ದಾನೆ. ದಾವಿದ ಈ ರೀತಿಯಾಗಿ ಬರೀತಕ್ಕಂಥನಾಗಿದ್ದಾನೆ, ಪ್ರಿಯ ಕೇಳುಗರೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ಇದುವರೆಗೂ ಸಹ ತನ್ನ ಕಷ್ಟದ ಬಗ್ಗೆ ಹೇಳಿದ್ನು. ವಿರೋಧಿಗಳು ಅವರು ಹಿಗ್ಗಿಕೊಳ್ತಕ್ಕಂಥವರಾಗಿದ್ದಾರೆ, ಅವರೆಂದಿಗೂ ಜಯಗೊಳಿಸಬಾರ್ದು ಅಂತ. ಆದರೆ ಅವರ ವಿಚಾರದಲ್ಲಿ ದಾವಿದ ಹೇಳ್ತಕ್ಕಂಥನಾಗಿದ್ದಾನೆ, ನಾನು ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ, ನೀ ನನ್ನನ್ನು ರಕ್ಷಿಸ್ತಿ ಎಂಬುದಾಗಿ ನಾನು ನಂಬಿಕೊಂಡಿದ್ದೇನೆ, ಹಾಗಾಗಿ ನಾನು ನೀನು ಮಾಡಿದಂಥ ಉಪಕಾರಗಳಿಗೋಸ್ಕರ ಆಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನು ಬರೀತಕ್ಕಂಥನಾಗಿದ್ದಾನೆ. ನಾವು ಯಾವುದರ ಮೇಲೆ ನಂಬಿಕೆ ಇಡಬೇಕು ಅಂದರೆ ದೇವರ ಭರವಸೆ ಅಂತಕ್ಕಂಥ ಕೃಪೆ ಮೇಲೆ ನಂಬಿಕೆ ಇರಬೇಕು. ನಾವು ಬದುಕುಳಿದಿರ್ತಕ್ಕಂಥದ್ದು ಆತನ ಕೃಪೆಯಿಂದಲೇ, ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನ ಗ್ರಂಥ 12ನೇ 2ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸೆ ಇಡುವೆನು, ಯೆಹೋವನೇ ನನ್ನ ಬಲವು ಕೀರ್ತನೆಯೂ ಆತನೇ ನನಗೆ ರಕ್ಷಣೆಯೂ ಆಗಿದ್ದಾನೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಬರ್ತಕ್ಕಂಥ ಸಂಕಟದ ಸಮಯದಲ್ಲಿ ನಮ್ಮ ಭರವಸೆಯನ್ನು ಬಿಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಆತನ ಕೃಪೆಗೋಸ್ಕರ ನಾವು ಪ್ರಾರ್ಥಿಸಬೇಕು. ಕಷ್ಟದಲ್ಲಿ ದೇವರು ಮೌನವಾಗಿರ್ತಕ್ಕಂಥವನಾಗಿದ್ದಾನೆ, ಆದರೆ ನಮ್ಮ ಪ್ರಾರ್ಥನೆಯನ್ನು ಕೇಳಲ್ಲ ಎಂಬುವ ರೀತಿಯಲ್ಲಿ ನಾವು ಎಂದಿಗೂ ಸಹ ಭಾವಿಸಬಾರದು. ಆತನು ಕೇಳ್ತಕ್ಕಂಥವನಾಗಿದ್ದಾನೆ. ದೇವರಲ್ಲಿ ನಂಬಿಕೆ ಇಡುವುದು ಬಹಳ ಮುಖ್ಯ. ಆವಾಗ ಶತ್ರುಗಳು ಜಯಿಸುವಂತೆ ನೋಡ್ತಕ್ಕಂಥವರಾಗಿದ್ದಾರೆ, ಆದರೆ ದೇವರು ನಮಗೆ ಆ ಜಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕಷ್ಟದಲ್ಲಿ ದೇವರಿಂದ ನಾವು ದೂರ ಇರುವ ಅಂತಹ ಯಾವುದೇ ಪ್ರಮೇಯನ್ನ ನಾವು ಮಾಡಬಾರ್ದು. ಪ್ರಾರ್ಥನೆ ಮಾಡಿ ದೇವರು ನಮ್ಮ ಹತ್ತಿರದಲ್ಲೇ ಇದ್ದಾನೆ ಎನ್ನುವಂತಹ ಅನುಭವವನ್ನು ಹೊಂದಿಕೊಳ್ಳಬೇಕು. ನಂತರ ನಂಬಿಕೆಯಿಂದ ಘೋಷಣೆಯನ್ನ ಪ್ರತಿನಿತ್ಯ ನಾವು ನವೀಕರಿಸಬೇಕು. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚುವುದು ಅಸಾಧ್ಯವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ನನಗೆ ಕೃಪೆಯನ್ನು ಕೊಡ್ತಕ್ಕಂಥನಾಗಿದ್ದಾನೆ ಅಂತ ಭರವಸೆಯಿಂದ ನಾವು ಬರಬೇಕು. ಆತನನ್ನು ಸ್ತುತಿಸುವುದಾದರೆ ನಾವು ಆತನಲ್ಲಿ ಜೀವನ ಹೊಂದತಕ್ಕಂಥವರಾಗಿದ್ದೇವೆ. ದೇವರು ನಮಗೆ ತನ್ನ ಕೃಪೆಯ ಮೂಲಕ ಜೀವನ ಕೊಡ್ತಕ್ಕಂಥವನಾಗಿದ್ದಾನೆ. ಆ ನಂಬಿಕೆಯಿಂದ ನಾವು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ನೋಡಿದೆವು ದಾವಿದನಿಗೆ ಇನ್ನೆಷ್ಟರವರೆಗೆ ಅನ್ನುವಂತಹ ಒಂದು ಪ್ರಶ್ನೆ ಬಂತು. ಇವತ್ತಿನ ದಿನದಲ್ಲಿ ಈ ಸಂದೇಶವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಸ್ವಾಮಿ ಇನ್ನೆಷ್ಟರವರೆಗೆ ಎಂಬುದಾಗಿ ತಮ್ಮ ದುಃಖವನ್ನು ನೋವನ್ನು ನಿನ್ನ ಮುಂದೆ ಇಟ್ಟುಕೊಳ್ಳಬಹುದು. ಆದರೆ ಅವರು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಸ್ವಾಮಿ ನಿನ್ನ ಕೃಪೆಯನ್ನು ಅವರ ಮೇಲೆ ತೋರಿಸಿ ಜೀವನ ಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ಇದೋ ನಮ್ಮ ದೇವರು, ಆತನೇ ನನಗೆ ಭರವಸೆ, ಆತನ ಮೇಲೆ ನನ್ನ ನಂಬಿಕೆ ಎಂಬುದಾಗಿ ನಿನ್ನ ಕೃಪೆಯನ್ನು ಹೊಂದಿಕೊಂಡು ನಿನ್ನ ವಾಕ್ಯವನ್ನು ಸಾರಿ ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗಲು ಸಹಾಯ ಮಾಡು. ನೀನೇ ಈ ಮಕ್ಕಳ ಪ್ರಾರ್ಥನೆಯನ್ನು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನಂಬಿ ಪಡೆದುಕೋ ಫಲವನ್ನ, ಆ ದೇವರ ನಂಬಿ ಪಡೆದುಕೋ ಫಲವನ್ನ. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನು. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜವನು. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜವನು. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜವನು.